ಕೇಳುಗ್ರೆ ನಮಸ್ಕಾರ. ನಾನು ಯಾವಾಗಲೂ ಹೇಳುದು, COVID-19 ಅದೊಂದು ಬರೀ ಆರೋಗ್ಯ ಸಮಸ್ಯೆ ಅಲ್ಲ, ಅದು ಬದುಕಿನ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿಸಿದೆ, ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ, ಮತ್ತು ಆ ಪ್ರಶ್ನೆಗಳಿಗೆ ಉತ್ತರ ಯಾವಾಗ ಸಿಗ್ಬೋದು ಅನ್ನುವಂಥ ಪರಿಸ್ಥಿತಿ ಕೂಡ ಇಲ್ಲ. ಅದಕ್ಕೆ ಸಂಬಂಧಿಸಿದ ಅಂಥದ್ದೇ ಒಂದು ವಿಷಯ ನಮ್ಮ ಶಿಕ್ಷಣಕ್ಕೆ ಸಂಬಂಧಿಸಿದ್ದು. ಪ್ರೈಮರಿ ಸ್ಕೂಲ್ ಆರ್ ಹೈಸ್ಕೂಲ್ ಯಾವಾಗ ಶುರುವಾಗುತ್ತೆ ಗೊತ್ತಿಲ್ಲ, SSLC ಪರೀಕ್ಷೆನೇ ಆಗಿಲ್ಲ. ಅಲ್ಲಿಂದ ಮೇಲೆ ಬಂದರೆ ಕಾಲೇಜ್, ಈಗ ಸೆಮಿಸ್ಟರ್ ಅರ್ಧಕ್ಕಿತ್ತು, ಹೊಸ ಅಡ್ಮಿಷನ್ಗೆ ಅವಕಾಶ ಇತ್ತ, ಅನೇಕ ಪ್ರಶ್ನೆಗಳಿದ್ದಾವೆ. ಮಂಗಳೂರು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಸುಬ್ರಹ್ಮಣ್ಯ ಎಡಪ್ಪಾಡಿ ತಾಯಿ ಅವರು ನಮ್ಮ ಜೊತೆ ಈ ಹೊತ್ತಿಗೆ ಮಾತಿಗೆ ಲಭ್ಯವಾಗಿದ್ದಾರೆ. ಈ ಎಲ್ಲ ವಿಷಯಗಳ ಕುರಿತು ಅವ್ರ ಜೊತೆ ಚರ್ಚೆ ಮಾಡೋಣ. ಸರ್ ನಮಸ್ಕಾರ.
ನಮಸ್ಕಾರ. ನಮಸ್ಕಾರ ಮೇಡಮ್.
ನಾವು ಯಾವತ್ತೂ ಅನ್ಕೊಳ್ಳದ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ.
ಹೌದು,
ಬಹುಶಃ ಮಾರ್ಚ್ಗಿಂತ ಮೊದಲು ಇಷ್ಟೆಲ್ಲ ಸಮಸ್ಯೆ ಆಗಬಹುದು ಅಂತ ತಾವು ಕುಲಪತಿಗಳಾಗಿಯೂ ಕೂಡ ಅನ್ಕೊಂಡಿರ್ಲಿಕ್ಕಿಲ್ಲ ಅಂತ.
ಯಾರು ಕಂಡು ಕೇಳರಿ, ಅದು ಯಾರು ಕನಸಿನಲ್ಲಿ ಕೂಡ ಯೋಚನೆ ಮಾಡಲಿಲ್ಲ. ಈ ಸಮಸ್ಯೆ ಬಂತು, ಇಡೀ ಪ್ರಪಂಚಕ್ಕೆ ಬಂತು.
ಹೌದು, ಪ್ರಪಂಚಕ್ಕೆ. ಅಮೆರಿಕದ ಸುದ್ದಿ ಎಲ್ಲ ಬರ್ತಿದ್ದಾಗ್ಲೂ ನಮ್ಮನ್ನೆಲ್ಲ ಇಷ್ಟು ಬಾಧಿಸಬಹುದು ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಈಗ ಕಾಲೇಜು ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಏನೇನು ಸಮಸ್ಯೆಗಳು ಇದ್ದಾವೆ ಸರ್, ಆರಂಭದಲ್ಲಿ ಅದರ ಬಗ್ಗೆ ಮಾತಾಡೋಣ.
ಹೌದು, ಈಗ ಸಮಸ್ಯೆ ಅಂತ ಹೇಳಿದ್ರೆ ಈ ಕೊರೋನಾ ಮಹಾಮಾರಿ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಅಂತ ಹೇಳ್ತದೆ.
ಹೌದು.
ಆಮೇಲೆ ಹ್ಯಾಂಡ್ ಸ್ಯಾನಿಟೈಸರ್ ಬಳಸಬೇಕು ಅಂತ ಹೇಳ್ತಾರೆ, ಮುಖ ಗವಸು ಅಥವಾ ಮಾಸ್ಕ್ ಅನ್ನು ಹಾಕೊಳ್ಬೇಕು ಅಂತ ಹೇಳ್ತಾರೆ.
ಹೌದು.
ಈಗ ನಾವು ಹಿಂದೆ ಎಲ್ಲ ಪಾಠ ಮಾಡಿ ಅನುಭವ ಅಥವಾ ವಿದ್ಯಾರ್ಥಿಗಳಾಗಿಯೂ ಅನುಭವ, ಈಗ ಒಂದು ಡೆಸ್ಕ್ ಅಲ್ಲಿ 4 ಜನ ಕೂತುಕೊಳ್ತಿದ್ದವರು ಇನ್ನು ಮುಂದೆ 2 ಜನ ಕೂತುಕೊಳ್ಳುವಂತದ್ದು.
ಹೌದು.
ಮತ್ತೆ ಈ ಜನಸಂದಣಿ ಜಾಸ್ತಿ ಆದ್ರೆ ಡೆನ್ಸಿಟಿ ಅಂತ ಹೇಳ್ತೇವೆ, ಎಲ್ಲ ವಿದ್ಯಾರ್ಥಿಗಳು ಒಮ್ಮೆ ಬಂದ್ರೆ ಅವರನ್ನು ನಿಭಾಯಿಸುವ ತರಗತಿಯಲ್ಲಿ ಬಹಳ ಕಷ್ಟ. ಅದಕ್ಕಿಂತಲೂ ಜಾಸ್ತಿ ಈ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಗಳನ್ನು ಮಾಡುವಂತದ್ದು, ಈಗ ಆಳ್ವಾಸ್ ಕಾಲೇಜ್ ಇರಬಹುದು ಮತ್ತೆ ಬೇರೆ ಬೇರೆ ಕಾಲೇಜುಗಳಲ್ಲಿದ್ದವರಿಗೆ ಹಾಸ್ಟೆಲ್ ನಲ್ಲಿ ಅವರಿಗೆ ವಸತಿ ನೀಡುವಂತದ್ದು ಬಹಳ ದೊಡ್ಡ ಗಂಭೀರ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಒಂದು ರೂಮಿನಲ್ಲಿ ಒಂದು ಕೋಣೆಯೊಳಗಡೆ ಒಂದೇ ವಿದ್ಯಾರ್ಥಿನಿ ಇರಬೇಕು ಅಥವಾ ವಿದ್ಯಾರ್ಥಿ ಇರಬೇಕಾಗತ್ತೆ, ಯಾಕಂದ್ರೆ ಸಾಮಾಜಿಕ ಅಂತರವನ್ನು ಕಾಪಾಡುವಂತ ಒಂದು ಅನಿವಾರ್ಯತೆ ಇದ್ದ ಕಾರಣ. ಹಾಗಾಗಿ ನಾವು ಈಗ ಏನು ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಎಲ್ಲಾ ವಿಶ್ವವಿದ್ಯಾನಿಲಯಗಳಿಗೆ ಅನ್ವಯ ಆಗುವಂತೆ ಒಂದು ಶೈಕ್ಷಣಿಕ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಬೇಕು. ಮತ್ತೆ ಈ ಎಲ್ಲ ತರಗತಿಗಳನ್ನು ನಡೆಸಿ ಪರೀಕ್ಷೆ ಮಾಡೋದೋ ಅಥವಾ ಬೇರೆ ರೀತಿಯಲ್ಲಿ ಪರೀಕ್ಷೆ ಮಾಡೋದೋ, ಮತ್ತೆ ಯಾವ ಯಾವ ಪರೀಕ್ಷೆ ಯಾವಾಗ ನಡೀಬೇಕು ಅಂತ ಹೇಳುವಂತರ ಬಗ್ಗೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಿಕ್ಕೆ ಎಲ್ಲಾ ಕುಲಪತಿಗಳ ಜೊತೆಗೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಚರ್ಚೆ ನಡೆಸ್ತಾ ಇದ್ದಾರೆ. ಈ ಚರ್ಚೆ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಹಾಗೆ ಇದೀಗ May 17 ಏನೋ ಲಾಕ್ಡೌನ್ ಇದೆ ಈಗ.
ಹೌದು.
ಆ ನಂತರ ಏನಾಗುತ್ತೆ ಅಂತ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು 17 ನಾವು ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡುವಂತದ್ದು. ಈಗ ಒಂದು ಯಾವ ಹಂತಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರೆ, ಈ ಪದವಿ ತರಗತಿಗಳಲ್ಲಿ ಕೊನೆಯ ಸೆಮಿಸ್ಟರ್ ಅಂದ್ರೆ 6ನೇ ಸೆಮಿಸ್ಟರ್ನವರಿಗೆ ಪರೀಕ್ಷೆ ಮಾಡಿ ಫಲಿತಾಂಶ ನೀಡಿ ಅವರು ಮುಂದಿನ ಉನ್ನತ ಶಿಕ್ಷಣಕ್ಕೆ ಹೋಗುವಾಗೆ ಅಥವಾ ಉದ್ಯೋಗಕ್ಕೆ ಹೋಗುವಾಗೆ ಅವರಿಗೆ ಅನುವು ಮಾಡಿ ಕೊಡಬೇಕು ಅಂತ ಒಂದು ಕಾಳಜಿ ನಮಗೆಲ್ಲರಿಗೂ ಇದೆ. ಅದೇ ರೀತಿ ಈಗ ಸ್ನಾತಕೋತ್ತರ ವಿಭಾಗದಲ್ಲಿ ತಗೊಂಡ್ರೆ ನಾವು 4ನೇ ಸೆಮಿಸ್ಟರ್ನವರಿಗೆ ತರಗತಿ ಮಾಡಿಯೋ ಏನಾದ್ರು ಮಾಡಬೇಕು ಅಂತ. ಆದ್ರೆ ಯಾವುದೇ ಮಾಡುವಾಗ ಎಲ್ಲ ವಿದ್ಯಾರ್ಥಿಗಳನ್ನು ಒಮ್ಮೆ ನಾವು ಕಾಲೇಜಿಗೆ ಆಮಂತ್ರಿಸಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಈ ಸಮಸ್ಯೆ ಸಾಮಾಜಿಕ ಅಂತರದ್ದು. ಹಾಗಾಗಿ ಈಗ ನಾವು ಫೋಕಸ್ ಮಾಡುವಂತದ್ದು 6ನೇ ಸೆಮಿಸ್ಟರ್ನ ಪದವಿ ವಿದ್ಯಾರ್ಥಿಗಳಿಗೆ. ಕೂಡ ಏನಾಗುತ್ತೆ ಗೊತ್ತಿಲ್ಲ, ಅನಿಶ್ಚಿತತೆ ನಮ್ಮ ಕಣ್ಣೆದುರಿಗಿದೆ. ಯಾಕಂದ್ರೆ ವಿದ್ಯಾರ್ಥಿಗಳು ಬಂದು ಪಾಠ ಮಾಡಿ ಪರೀಕ್ಷೆ ಮಾಡ್ಲಿಕ್ಕೆ ಆಗುದೇ ಇಲ್ಲ, ಇನ್ನು ಕೂಡ ಜೂನ್ ಜುಲೈ ಇನ್ನೂ ಜಾಸ್ತಿ ಆಗುತ್ತೆ ಕೇಸು ಅಂತ ಹೇಳ್ತಾ ಇದ್ದಾರೆ. ಈಗ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅವ್ರು ಹೇಳುವಾಗ ಭಯ ಆಗುತ್ತೆ ಎಲ್ಲರಿಗೂ. ಅಂತಹ ಪರಿಸ್ಥಿತಿ ಇರುವಂತದ್ದು ಏನಾದ್ರು ಆತಂಕ ತಂದೊಡ್ಡಿದ್ರೆ, ಈಗ ನಾವು May 31 ಆನ್ಲೈನ್ ಈಗ ಮಾಡ್ತಾ ಇದ್ದೇವೆ. ನಾವು ವಾಟ್ಸ್ಆಪ್ ಗ್ರೂಪ್ ಮೂಲಕ ಅಸೈನ್ಮೆಂಟ್ ಕಳಿಸುದು, ಕ್ವಶನ್ ಬ್ಯಾಂಕ್ ಕಳಿಸುವಂತದ್ದು, ಅಥವಾ ಯೂಟ್ಯೂಬ್ ಸ್ಟ್ರೀಮಿಂಗ್ ಅಂತ ಹೇಳ್ತಾರೆ ಅದರ ಮೂಲಕ, ಮತ್ತೆ ಎಲ್ಲ ಈಗ ನಮ್ಮ ಕಾಲೇಜ್ ಮೇಸ್ಟರ್ಗಳೆಲ್ಲ ಈ ಆನ್ಲೈನ್ ಅಲ್ಲಿ ಅವರಿಗೆ ಇದು ಮಾಡ್ತಾರೆ,
ಪಾಠ ಮಾಡ್ತಾರೆ.
ಆದ್ರೆ ಇದು ಒಂದು ಸೊಲ್ಯೂಷನ್ ಅಂತ ಆಗೋದಿಲ್ಲ. ಈ ರಜೆಯಲ್ಲಿ ಕೂತ್ಕೊಂಡು ವಿದ್ಯಾರ್ಥಿಗಳು ಮಾನಸಿಕ ಖಿನ್ನತೆಗೆ ಒಳಗಾಗಬಾರದು, ಅವ್ರನ್ನ ಏನಾದ್ರೂ ಮಾಡಿ ಒಂದು ಎಂಗೇಜ್ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಅವರಿಗೆ ಇದು ಮಾಡ್ತಾ ಇದ್ದೇವೆ. ಆದ್ರೂ ಕೂಡ ನಾವೊಂದು ಸಮೀಕ್ಷೆ ನಡೆಸಿದಾಗೆ ವಿಶ್ವವಿದ್ಯಾನಿಲಯ, ಈ ಸ್ನಾತಕೋತ್ತರ ವಿಭಾಗದಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಲ್ಲಿ 20% ವಿದ್ಯಾರ್ಥಿಗಳ ಹತ್ರ ಈ ಸ್ಮಾರ್ಟ್ ಫೋನ್ ಇಲ್ಲ.
ಹೌದು,
ಇದ್ರು ಕೂಡ ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಅಥವಾ ಕರೆನ್ಸಿ ರೀಚಾರ್ಜ್ ಮಾಡ್ಲಿಕ್ಕೆ ಅವರಿಗೆ ಆರ್ಥಿಕ ಸಮಸ್ಯೆಗಳು ಕೂಡ ಇದೆ ಅಂತ ನನಗೆ ಕೇಳಿ ಬಂದಿದ್ದೇನೆ. ಅದೇ ನಿಮಗೆ ಪದವಿ ತರಗತಿಗೆ ವಿದ್ಯಾರ್ಥಿಗಳಿಗೆ ಹೋದ್ರೆ ಈ ಹಳ್ಳಿಗೆಲ್ಲ ಹೋದ ವಿದ್ಯಾರ್ಥಿಗಳಲ್ಲಿ 30% ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇದೆ. ಆದ ಕಾರಣ ಆನ್ಲೈನ್ ಅಲ್ಲಿಯೇ ಮುಗಿಸಿ ನಾವು ಪರೀಕ್ಷೆ ಮಾಡುವಂತದ್ದು ಅಷ್ಟು ಸಮಂಜಸ ಆಗುದಿಲ್ಲ ಅಂತ ಹೇಳಿ ಮನಗಂಡು ಈಗ 31st ಮಾಡಿ ಎಲ್ಲವೂ ಪರಿಸ್ಥಿತಿ ಸುಧಾರಿಸಿದ್ರೆ ಈ 6th semester ನ ಮಕ್ಕಳಿಗೆ, 4th semester ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಜೂನ್ ಅಲ್ಲಿ ಒಂದು 2 ವಾರ ಒಂದು ಕ್ರ್ಯಾಶ್ ಕೋರ್ಸ್ ಹೇಳ್ತೇವೆ ನಾವು, ಒಂದು ಪಾಠ ಎಲ್ಲ ಮಾಡಿ ಅವರಿಗೆ ಒಂದು ಮಾನಸಿಕ ಸ್ಥೈರ್ಯವನ್ನು ತುಂಬಿ ಪರೀಕ್ಷೆಗಳನ್ನು ನಡೆಸುವಂತದ್ದು. ಇದಕ್ಕೂ ಆಸ್ಪದ ಸಿಗಲಿಲ್ಲ ಅಂತ ಹೇಳಿದ್ರೆ ಮೇಡಮ್ ನಾವ್ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಈ ಆನ್ಲೈನ್ ಅಲ್ಲಿಯೇ ಪರೀಕ್ಷೆ ಮಾಡಿ ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಟೈಪ್ ಮಾಡಿ ಆನ್ಲೈನ್ ಅಲ್ಲೇ ಮಾಡಿ ಅವ್ರು ಬರಬೇಕು ಅಂತಲೇ ಇಲ್ಲ, ಅವರಿಗೆ ಫಲಿತಾಂಶವನ್ನು ಕೊಡುವಂತದ್ದು ಒನ್ ಟೈಮ್ ಮೆಜರ್ ಅಂತ ಇದು ವಿಶೇಷ ನೆಲೆಯಲ್ಲಿ ಈ ಸಲ ಈ ಪರಿಸ್ಥಿತಿಯನ್ನು ಕಂಡು ಮಾಡಬಹುದೋ ಏನೋ ಇಂಥದ್ದು ಕೂಡ ಯೋಚನೆ ಮಾಡ್ತಾ ಇದ್ದೇವೆ ನಾವು. ಮತ್ತೆ ಹೇಗಿದ್ರು ಕೂಡ ಈ ಲೋವರ್ ಸೆಮಿಸ್ಟರ್ ಹೇಳ್ತಾವಲ್ಲ 2nd semester 4th semester ಪದವಿಯಲ್ಲಿ, ಮತ್ತೆ ನಮ್ಮ ಸ್ನಾತಕೋತ್ತರ ವಿಭಾಗದಲ್ಲಿ 2nd semester ಇದೆ, ಅವರಿಗೇನು ಅಂತ ಗಡಿಬಿಡಿ ಇಲ್ಲ, ಅವರಿಗೆ ಆಗಸ್ಟ್ ಅಲ್ಲಿ ಮಾಡಬಹುದು. ಅಥವಾ ಈ ಸೆಮಿಸ್ಟರ್ ನವರಿಗೆ ಒನ್ ಟೈಮ್ ಮೇಜರ್ ಅಂತೇಳಿ ಅವರ ಸೆಮಿಸ್ಟರ್ ನಾನ್ ಸೆಮಿಸ್ಟರ್ ಮಾಡಿ ಆನ್ಯುವಲ್ ಆಗಿ ಮಾಡಿ ವಿಶೇಷ ನೆಲೆಯಲ್ಲಿ 4th January, 5th February ಪರೀಕ್ಷೆ ಮಾಡಿ ಮುಗಿಸಬಹುದು ಅವರಿಗೆ. ಅದರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ನಮಗೆ ಬೇಕಾದಷ್ಟು ಟೈಮ್ ಇದೆ. ಆದ್ರೆ ಈ ಅಂತಿಮ ಹಂತದಲ್ಲಿರುವ ವಿದ್ಯಾರ್ಥಿಗಳಿಗೆ ನಾವು ಏನಾದ್ರು ಒಂದು ಕಾಯಕಲ್ಪ ಮಾಡಬೇಕಾಗತ್ತೆ, ಅದು 6th semester ಪದವಿ ವಿದ್ಯಾರ್ಥಿಗಳು ಮತ್ತೆ 4th semester ನ ಸ್ನಾತಕೋತ್ತರ
ವಿದ್ಯಾರ್ಥಿಗಳು. ಈ ಆನ್ಲೈನ್ ಪಾಠ ಮಾಡುವಾಗ ನಾನು ಈ ಬಗ್ಗೆ NITK ಪ್ರೊಫೆಸರ್ ಒಬ್ರು ಹೇಳ್ತಾ ಇದ್ರು, ಈವನ್ ಈ ಲ್ಯಾಬ್ಗೆಲ್ಲ ಬೇಕಾದಂತ ಅಂದ್ರೆ ಅದು ಅವರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಹೇಳ್ತಾ ಇದ್ರು, ಈಗ BSc ಸ್ಟೂಡೆಂಟ್ಸ್ ಗೆ MSc ಸ್ಟೂಡೆಂಟ್ಸ್ ಗೆ ಎಲ್ಲ ಸ್ವಲ್ಪ ಇದೊಂದು ಬೇರೆ ಕಷ್ಟ ಇರ್ಬೋದಲ್ಲ ಲ್ಯಾಬ್ ಇರುವವರಿಗೆಲ್ಲ.
ಅದಕ್ಕೂ ಕೂಡ ನಮ್ಮ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ಹೇಳ್ತವೆ, ಅವರ ಮಾರ್ಗಸೂಚಿಯಲ್ಲಿ ಬಹಳ ಮನವರಿಕೆ ಆಗುವ ಹಾಗೆ ಒಂದು ಪರಿಹಾರ ಹೇಳಿದ್ದಾರೆ. ಅದೇನಂತ ಹೇಳಿದ್ರೆ, ಈ ನುರಿತ ಪ್ರಾಧ್ಯಾಪಕರು ಇರ್ತಾರೆ ಈಗ, ಅಥವಾ ಮೇಸ್ಟರ್ಗಳಿರ್ತಾರೆ ಈಗ, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಸೈನ್ಸ್ ನಲ್ಲಿ ಅವರು ವಿದ್ಯಾರ್ಥಿಗಳೇ ಮಾಡುವಂತ ಪ್ರಯೋಗವನ್ನೇ ಪ್ರಯೋಗಾಲಯದಲ್ಲಿ ಅವರೇ ಮಾಡುವಂತದ್ದು ಸ್ಟೆಪ್ ಬೈ ಸ್ಟೆಪ್ ಮಾಡಿ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ನಮ್ಮ ಕಾಲೇಜಿನ ವೆಬ್ಸೈಟ್ ಗೆ ಅಥವಾ ವಿಶ್ವವಿದ್ಯಾಲಯದ ವೆಬ್ಸೈಟ್ ಗೆ ಹಾಕಿ ಲಿಂಕ್ ಮಾಡಿ ಕೊಟ್ರೆ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿ ಅಥವಾ ಅವರ ಸ್ಮಾರ್ಟ್ ಫೋನ್ ಮೂಲಕ ಅದನ್ನ ನೋಡಬಹುದು. ಇದಕ್ಕೆ ವರ್ಚುವಲ್ ಲ್ಯಾಬ್ ಅಂತ ಕರೀತೇವೆ.
ವರ್ಚುವಲ್ ಲ್ಯಾಬ್
ಈ ಪ್ರಕಾರ ಮಾಡಿದ್ರೆ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯ ಮನವರಿಕೆ ಆಗುತ್ತೆ, ಅದು ಹೀಗೆ ಹೀಗೆ ಅಂತ. ಯಾಕಂದ್ರೆ ಈಗ ಬಂದು ಪ್ರಾಕ್ಟಿಕಲ್ ಮಾಡುವಂತ ಒಂದು ಪ್ರಮೇಯ ಉದ್ಭವಿಸುವುದಿಲ್ಲ, ಯಾಕಂದ್ರೆ ಇದು ಈ ಮಹಾಮಾರಿ ಯಾವಾಗ ನಮ್ಮ ದೇಶದಿಂದ ತೊಲಗ್ತದೆ ಅಂತ ಹೇಳುವಂತದ್ದು ಕೂಡ ಒಂದು $1 million ಕ್ವಶನ್ ಹೇಳ್ತೇವೆ. ಆ ರೀತಿ ಆಗಿದೆ. ಅಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಬೇಕಾದ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಬೇಕಾದ್ರೆ ಲ್ಯಾಬ್ ಇದ್ ಹೀಗೆ. ಮತ್ತೆ ಅದಲ್ಲದೆ ನಾನು ಹೇಳ್ತಾ ಇದ್ದೆ, ಈಗ ಒಂದ್ ವೇಳೆ ತರಗತಿ ಮಾಡಿದ್ರು ಕೂಡ ಈ ಥಿಯರಿ ಪರೀಕ್ಷೆಗಳೆಲ್ಲ ಮುಗಿದ ನಂತರ ಪ್ರಾಕ್ಟಿಕಲ್ ಮಾಡ್ಲಿ. ಪ್ರತಿ ಕಾಲೇಜಲ್ಲಿ ಪ್ರಾಕ್ಟಿಕಲ್ ಮಾಡುವಾಗ ಬಾಹ್ಯ ತಜ್ಞರು ಬರುವುದು ಬೇಡ, ಆಂತರಿಕ ತಜ್ಞರು ಇಟ್ಕೊಂಡೇ ಮಾಡುವ. ಅಥವಾ ಈಗಾಗಲೇ ಮಾಡಿದ ಪ್ರಾಕ್ಟಿಕಲ್ಸ್ ಇರುತ್ತೆ, ಅದರ ಮಾರ್ಕ್ ಅನ್ನೇ ಸ್ಕೇಲ್ ಅಪ್ ಮಾಡಿ ಈ ಸಲ ಒಂದು ಒನ್ ಟೈಮ್ ಮೇಜರ್ ಅಂತೇಳಿ ಒನ್ ಟೈಮಿಗೆ ಅಂತೇಳಿ ಮಾಡಬಹುದು ಅದು ಕೂಡ. ಹಾಗಾಗಿ ಅದು ಒಂದು ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ.
ಈಗಾಗಲೇ ಲ್ಯಾಬ್ ಅನ್ನ ವರ್ಚುವಲ್ ಲ್ಯಾಬ್ ಅನ್ನ ಮಾಡಿದ ಅನುಭವ ಇದೆಯಾ?
ಇಲ್ಲ, ಈಗ ಮಾಡ್ಲಿಕ್ಕೆ ತಯಾರಿ ಮಾಡ್ತಾ ಇದ್ದೇವೆ ನಾವು ಕೂಡ. ಈಗ 31st ಸ್ವಲ್ಪ ಅವಕಾಶ ಬಳಸಿಕೊಂಡು ಮಾಡ್ಲಿಕ್ಕೆ ನಾನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೇನೆ ಈ ನಮ್ಮ ಈ ಸ್ನಾತಕೋತ್ತರ ಅಧ್ಯಾಪಕರುಗಳಿಗೆ.
ಈಗ ಕಾಲೇಜಿಗೆ ಸಂಬಂಧಿಸಿದ ಹಾಗೆ ಈಗ ಯೂನಿವರ್ಸಿಟಿಯಲ್ಲೂ ಹಾಸ್ಟೆಲ್ ಇದೆ ಅಲ್ಲ ಸರ್, ಬಹುಶಃ ಈ 6th semester ಆರ್ 4th semester ಈಗ ಹೋಗುವವರು ಬಿಡಿ, ಇನ್ನು ಮುಂದೆ ಆದ್ರೂ ಹಾಸ್ಟೆಲ್ ನ ಸ್ಟ್ರಕ್ಚರ್ ಅನ್ನೇ ಬದಲಾಯಿಸಬೇಕಾಗತ್ತಾ ಅಥವಾ ನಿಯಮಗಳು, ಮತ್ತೆ ಹಾಗಾದ್ರೆ ಎಷ್ಟು ಕಾಸ್ಟ್ಲಿ ಆಗತ್ತೆ ಅನ್ನೋದು ಕೂಡ.
ಹೌದೌದು, ಅದೇ ನನಗೆ ಕಂಡಾಗೆ ಈ ಕರೋನಾ ಎಲ್ಲರಿಗೂ ಒಂದು ಪಾಠ ಕಲಿಸಿದೆ. ಇದು ಬಿಗ್ಗೆಸ್ಟ್ ಈಕ್ವಲೈಸರ್ ಆಫ್ ಆಲ್ ಟೈಮ್ಸ್ ಅಂತ ನಾವು ಕರೀತೇವೆ. ಎಲ್ಲರಿಗೂ ಮನವರಿಕೆ ಆಗಿದೆ. ನಾವು ಈ ಪ್ರೀ ಕರೋನಾ ಪೀರಿಯಡ್ ಅಂದ್ರೆ ಹಿಂದೆ ಇದ್ದ ಮನಸ್ಥಿತಿ ಮುಂದೆ ಇರ್ಲಿಕ್ಕೆ ಆಗುದಿಲ್ಲ ಆಗಿರುವಾಗ ಈ ತರಗತಿಗಳಲ್ಲೇ ಬಂದು ಪಾಠ ಕಲಿಯುವಂತದ್ದು ಒಂದ್ ಸ್ವಲ್ಪ ಕಡಿಮೆ ಆಗತ್ತೆ. ಅಂದ್ರೆ ಬರುವ ವರ್ಷದ ಒಂದು ಪಠ್ಯಕ್ರಮದಲ್ಲಿ ಕೂಡ ನಾನು ಯೋಚನೆ ಮಾಡ್ತಾ ಇರುವಂತದ್ದು 25% ಕಡ್ಡಾಯವಾಗಿ ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಮಾಡಬೇಕು ಅಂತ. ಇದಕ್ಕೆ ಶಿಕ್ಷಕರಿಗೆ ಕೂಡ ತರಬೇತಿ ನೀಡಬೇಕಾಗತ್ತೆ. ಪ್ರತಿ ಕಾಲೇಜಲ್ಲಿ ಅದಕ್ಕೆ ಬೇಕಾದ ಸ್ಟುಡಿಯೋ ಅಥವಾ ವ್ಯವಸ್ಥೆ ಇನ್ಫ್ರಾಸ್ಟ್ರಕ್ಚರ್ ಹೇಳ್ತೇವೆ ಅದನ್ನು ಮಾಡಬೇಕಾಗತ್ತೆ. ಆ ನಂತರ 75% ಫೇಸ್ ಟು ಫೇಸ್ ನಮ್ಮ ಕನ್ವೆನ್ಷನಲ್ ಮೆಥಡ್ ಉಂಟಲ್ಲ ಟೀಚಿಂಗ್ ಲರ್ನಿಂಗ್ ಇವ್ಯಾಲ್ಯೂಯೇಷನ್ ಅದು ಮಾಡಬಹುದು. ಮತ್ತೆ ಅದು ಬರುತ್ತೆ ಏನಾಗುತ್ತೆ 50-50 ಆಗಬಹುದು. ಮತ್ತೆ ನೆಕ್ಸ್ಟ್ ಹಂತಕ್ಕೆ ಹೋಗುವಾಗ 75% ಆನ್ಲೈನ್ 25% ಮಾತ್ರ ಒಂದು ಮುಖಾಮುಖಿ. ಇದು ಬಟ್ ಏನಿದ್ರು ಕೂಡ ಎಲ್ಲ ಸಂಶೋಧನೆ ಪ್ರಕಾರ ಎಲ್ಲವೂ ಆನ್ಲೈನ್ ಅಲ್ಲಿ ಆಗುದಿಲ್ಲ. ವ್ಯಕ್ತಿತ್ವ ವಿಕಸನ ಆಗಬೇಕಾದ್ರೆ ಅದು ಶಾರೀರಿಕ ಆಗಬೇಕು, ಮಾನಸಿಕ ಆಗಬೇಕು, ಬೌದ್ಧಿಕ ಆಗಬೇಕು, ಸಾಮಾಜಿಕ ಆಗಬೇಕು, ಆಧ್ಯಾತ್ಮಿಕ ನೆಲೆಗಳಲ್ಲಿ ಆ ಮಗುವಿನ ಸಂಪೂರ್ಣ ಒಂದು ವ್ಯಕ್ತಿತ್ವ ವಿಕಸನ ಆಗಬೇಕು. ಆಗಿರುವಾಗ ಈ ಬ್ಲೆಂಡೆಡ್ ಲರ್ನಿಂಗ್ ಅಂತ ಕರೀತೇವೆ, ಇವತ್ತು ಆನ್ಲೈನ್ ಮತ್ತೆ ಆಫ್ಲೈನ್ ನ ಒಂದು ಬ್ಲೆಂಡ್, ತರಗತಿಯಲ್ಲಿ ಇರಬೇಕು ಹಾಗೆ ಆನ್ಲೈನ್. ಬಟ್ ಈ ಪರಿಸ್ಥಿತಿ ಏನ್ ಹೇಳ್ತದೆ, ಹೆಚ್ಚಿದ್ದು ವಿದ್ಯಾರ್ಥಿಗಳು ತರಗತಿಗೆ ಬರದೆ ಮನೆಯಲ್ಲಿ ಕೂತ್ಕೊಂಡು ಕಲಿಯುವಂತದ್ದು ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತ. ಯಾಕಂದ್ರೆ ಇದು ಹಾರ್ವರ್ಡ್, ಸ್ಟ್ಯಾನ್ಫರ್ಡ್ ಮತ್ತೆ MIT ಎಲ್ಲ ಇದೆಲ್ಲ ವಿದೇಶಗಳಲ್ಲಿ, ಈಗ ಅಮೆರಿಕನ್ ಯೂನಿವರ್ಸಿಟಿ ಇರ್ಬೋದು, ಯುರೋಪಿಯನ್ ಯೂನಿವರ್ಸಿಟಿಗಳು ಇರ್ಬೋದು, ಇಂತ ಬಗ್ಗೆ ಬಹಳ ಗಹನವಾಗಿ ಚರ್ಚೆ ನಡೀತಾ ಇದೆ. ಆದ ಕಾರಣ ನಾವು ಕೂಡ ಅಂತ ಒಂದು ಚರ್ಚೆ ಮಾಡಬೇಕಾಗತ್ತೆ. ಆ ರೀತಿಯ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂತ ಒಂದು ಅನಿವಾರ್ಯತೆ ಖಂಡಿತ ನಮಗೂ ಬರುತ್ತೆ.
ಹೌದು, ಒಂದ್ ವೇಳೆ ನೀವು ಆನ್ಲೈನ್ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಪರೀಕ್ಷೆ ಮಾಡ್ಲಿಕ್ಕೆ ಡಿಸೈಡ್ ಮಾಡಿದ್ರೆ, ನಮ್ಮ ಪರೀಕ್ಷೆಗೆ ಬರೀಬೇಕಾದ ಎಲ್ಲ ಮಕ್ಕಳಿಗೂ ಅದು ಸಾಧ್ಯ ಇದೆ. ಅವರಿಗೆ ಆ ದಿನ ಇಂಟರ್ನೆಟ್ ಇರಬೇಕು, ಅವರ ಸ್ಮಾರ್ಟ್ ಫೋನ್ ಅಥವಾ ಯಾವ್ದಾದ್ರು ಇಂಟರ್ನೆಟ್ ಸೆಂಟರ್ ಅದು ಓಪನ್ ಆಗ್ತಾ ಗೊತ್ತಿಲ್ಲ. ಈ ಬಗ್ಗೆ ಎಲ್ಲ ಹೇಗೆ ನೀವು ಮೊದಲೇ
ಇಲ್ಲಿ ದೃಢೀಕರಣ ಆಗುತ್ತೆ ಅಂತ ಹೇಳಿದ್ರೆ, ಈಗ ಕೆಲವು ಬ್ಯಾಂಕ್ ಎಕ್ಸಾಮ್ ಗಳೆಲ್ಲ ಆನ್ಲೈನ್ ಅಲ್ಲಿ ಆಗುತ್ತೆ
ಆಗುತ್ತೆ ಆಗುತ್ತೆ.
ಆಮೇಲೆ ಇವನ್ ಪೋಸ್ಟ್ ಗ್ರಾಜುಯೇಷನ್ ಕಲಿತವರಿಗೆ ಈ NET ಅಂತ ಬರೀತಾರೆ ಅವರು. ಮೊದಲಾದ್ರು ಡಿಸ್ಕ್ರಿಪ್ಟಿವ್ ಇತ್ತು, ಈಗ 100% ಅದು ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಟೈಪ್. ಸೊ ಇದು ಏನು ಹೊಸ್ತ ಅಲ್ಲ ಮಕ್ಕಳಿಗೆ. ಒಂದು ಎರಡನೇದ ಏನಾಗುತ್ತೆ ಅಂತಂದ್ರೆ, ಇದು ಈ ಸಲ ಒಂದು ವಿಶೇಷ ಪರಿಸ್ಥಿತಿ ಬಂದೋದಾಗಿದೆ. ಈ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೆಲವು ಹಳ್ಳಿಯ ವಿದ್ಯಾರ್ಥಿಗಳು ಇನ್ನೂ ಕೂಡ ಅವರು ಒಗ್ಗಿಕೊಳ್ಳಿಕ್ಕಿಲ್ಲ ಇದಕ್ಕೆ, ಏನೋ ಒಂದು ಕಾರಣಕ್ಕೆ ನಮ್ಗೆ ಆನ್ಲೈನ್ ಪರಿಚಯ ಬರಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬಹುದು. ಅದಕ್ಕೆ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಬೇಕಾಗ್ತದೆ. ಅಂದ್ರೆ ಯಾರೆಲ್ಲ ಆನ್ಲೈನ್ ಬರಲಿಕ್ಕೆ ಆಗ್ತದೆ, ಒಂದು 60% ನನ್ನ ಪ್ರಕಾರ ವಿದ್ಯಾರ್ಥಿಗಳು ಆನ್ಲೈನ್ ಮಾಡ್ತಾರೆ. ಸಿಟಿ ಅವರು ಮತ್ತೆ ಅಲ್ಲಿ ಅವರು ಇಲ್ಲಿ ಅವರೆಲ್ಲ ಅದು ಮೊಬೈಲ್ ಅಲ್ಲಿ ಮಾಡಬಹುದು ಅಥವಾ ಲ್ಯಾಪ್ಟಾಪ್ ಅಥವಾ ಎಲ್ಲಿ ಒಂದು ವ್ಯವಸ್ಥೆಯಲ್ಲಿ ಮಾಡಬಹುದು ಅವರು ಮನೆಯಲ್ಲೇ ಕೂತ್ಕೊಂಡು. ಉಳಿದ 40% ಅವರಿಗೆ ಅವ್ರಿಗೆ ಒಂದು ನಿರ್ದಿಷ್ಟ ದಿನಾಂಕ ಕೊಟ್ಟು, ನಾವು ಯಾವ್ದೋ ಒಂದು ಸೆಂಟರ್ ಅಲ್ಲಿ ಕಾಲೇಜ್ ಅಲ್ಲಿ ಅವ್ರಿಗೆ ಬರ್ಲಿಕ್ಕೆ ಹೇಳಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು, ಇದೇ ಕ್ವಶನ್ ಪೇಪರ್ ನ ಟೈಪ್ ಬಟ್ ಅದೇ ಕ್ವಶನ್ ಪೇಪರ್ ಅಲ್ಲ, ಇನ್ನೊಂದು ಕ್ವಶನ್ ಪೇಪರ್ ಕೊಟ್ಟು ಮಲ್ಟಿಪಲ್ ಚಾಯ್ಸ್ ಈ OMR ಶೀಟ್ ಅಲ್ಲಿ ಅವರು ಎಂಟರ್ ಮಾಡ್ತಾರೆ. ಸೊ ವ್ಯಾಲ್ಯೂಯೇಷನ್ ಪ್ರಕ್ರಿಯೆ ಇದೇ ರೀತಿ ಇರುತ್ತೆ. ಇಲ್ಲಿ ಆಟೋಮ್ಯಾಟಿಕ್ ಆಗಿರ್ತದೆ ಆನ್ಲೈನ್ ಅಲ್ಲಿ, ಬಟ್ ಇದು OMR ಶೀಟ್ ಅನ್ನು ಸ್ಕ್ಯಾನ್ ಮಾಡಿ ಮತ್ತೆ ಅದೇ ರೀತಿ ಫಲಿತಾಂಶ ಬಹಳ ಶೀಘ್ರವಾಗಿ ನಾವು ಇದು ಮಾಡಬಹುದು. ಆಗ ಇದಕ್ಕೆ ಹೇಳುವಂತದ್ದು ಕಾಂಬಿನೇಷನ್ ಆಫ್ ಆನ್ಲೈನ್ ಮತ್ತೆ ಆಫ್ಲೈನ್ ಪರೀಕ್ಷೆ
ಪರೀಕ್ಷೆ.
ಯಾಕಂದ್ರೆ ಇದೊಂದು ಪರಿಹಾರ ಆಗುತ್ತೆ, ಸಾಮಾಜಿಕ ಅಂತರ ಕಾಪಾಡಿಕೊಂಡು ಪರೀಕ್ಷೆಗಳನ್ನು ನಡೆಸಬೇಕಾದ ಒಂದು ಅನಿವಾರ್ಯತೆಯಿಂದಾಗಿ. ಯಾರಿಗೆಲ್ಲ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ಆನ್ಲೈನ್, ಸಾಧ್ಯ ಆಗದವರಿಗೆ ಆಫ್ಲೈನ್ ಮಾಡ್ತೇವೆ ಅಂತ. ಆಗ ಜನಸಂದಣಿ ಕಡಿಮೆ ಆಗುತ್ತೆ ವಿದ್ಯಾರ್ಥಿಗಳದ್ದು ಡೆನ್ಸಿಟಿ. ಮತ್ತೆ ಇದಕ್ಕೆ ಡ್ಯುಯಲ್ ಮೋಡ್ ಅಂತ ಕರಿಬಹುದು, ಆನ್ಲೈನ್ ಮತ್ತೆ ಆಫ್ಲೈನ್. ಇದೊಂದು ಸೊಲ್ಯೂಷನ್ ಪರಿಹಾರ ಇದೆ.
ಸರಿಗ ಮಕ್ಕಳು ಹೊಂದ್ಕೊಳ್ಳೋದಕ್ಕಿಂತಲೂ ಗ್ರಾಮೀಣ ಮಕ್ಕಳ ಕೈಗೆ ಒಂದು ಹೇಗಾದ್ರೂ ಒಂದು ಎಂತ ಸ್ಮಾರ್ಟ್ ಫೋನ್ ಬಂದ್ರೆ ಕಲಿತಾರೇನು. ನಮ್ಮ ಪ್ರಾಧ್ಯಾಪಕ ವರ್ಗದಲ್ಲಿ ಅದರಲ್ಲಿ ಸ್ವಲ್ಪ ತುಂಬಾ ಹಿರಿಯರ್ ಸೀನಿಯರ್ಸ್ ಇದಾರಲ್ಲ, ಅವರಿಗೆ ಇದು ತುಂಬಾ ಕಷ್ಟ ಆಗ್ಬೋದಾ? ಅಥವಾ ಅವರ ರೆಸ್ಪಾನ್ಸ್ ಹೇಗೆ? ಅವ್ರ ಜೊತೆ ಏನಾದ್ರೂ ಮೀಟಿಂಗ್ ಮಾಡಿ ಅವರ ಅಭಿಪ್ರಾಯಗಳನ್ನ?
ನಾನು ಕೆಲವರತ್ತ ಈಗಾಗ್ಲೇ, ಯಾಕಂದ್ರೆ ಮಂಗಳೂರು ವಿಶ್ವವಿದ್ಯಾಲಯ ಒಂದ್ ವೇಳೆ ಪರೀಕ್ಷೆಗಳು ನಡೆದ್ರೆ ಈ ಸಲ ಅದರ ಮೌಲ್ಯಮಾಪನ ಡಿಜಿಟಲ್ ಮಾಡುವ ಅಂತ ಹೇಳುವಂತ ಒಂದು ಯೋಚನೆ ನಮ್ಮಲ್ಲಿದೆ. ಈ ಬಗ್ಗೆ ನಾನು ಕೆಲವು ಸೀನಿಯರ್ಸ್ ಹತ್ರ ಮಾತಾಡುವಾಗ, ಅದು ನಮಗೆಲ್ಲ ಕಷ್ಟ ಆಗ್ತದೆ ಸರ್, ನಮಗೆ ಅಭ್ಯಾಸ ಇಲ್ಲ, ಅದಕ್ಕೆಲ್ಲ ಓರಿಯೆಂಟೇಶನ್ ಕೊಡ್ತೇವೆ ನಿಮಗೆ, ಮತ್ತೆ ಕಂಪ್ಯೂಟರ್ ಲ್ಯಾಬ್ ಅಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಇದ್ದು ಕಂಪ್ಯೂಟರ್ ಆಪರೇಟರ್ ನಿಮಗೆ ಸಹಾಯ ಮಾಡ್ಲಿಕ್ಕೆ ಬರ್ತಾರೆ ಕೋಡಿಂಗ್ ಅಲ್ಲಿ ಅಂತ ಗಾಬರಿ ಪಡುವಂತ ಆತಂಕ ಪಡುವಂತ ಪ್ರಮೇಯ ಬರ್ಲಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಅವ್ರು ಹೇಳುದು, ನನಗೆ ತುಂಬಾ ಹೊತ್ತು ನೋಡಿದ್ರೆ ತಲೆ ತಿರುಗಿದಾಗ ಆಗುತ್ತೆ, ವಾಮಿಟ್ ಬಂದಾಗ ಆಗುತ್ತೆ, ಬೇಡ ಸರ್ ಅಂತ. ಆಗ ಅವ್ರೇನ್ ಮಾಡ್ತಾರೆ, ಈ ವ್ಯಾಲ್ಯೂಯೇಷನ್ ಇಂದ ಹೊರಗೆ ಉಳಿತಾರೆ, ತಪ್ಪಿಸಿಕೊಳ್ತಾರೆ. ಮತ್ತೆ ಅದ್ ನಿಜವಾಗಿಯೂ ಆಗಿದ್ರೆ ಅಂತ ಅವ್ರು ಹೊರಗಡೆ ಇಡಬಹುದು ಈ ಸಲ, ಯಾಕಂದ್ರೆ ನಮ್ಮ ಯುವಕರು ತುಂಬಾ ಇದ್ದಾರೆ. ಈಗ ನಾನು ನೋಡ್ತಾ ಹೋದ್ರೆ ಎಲ್ಲಾ ನಮ್ಮ ಸಿಸ್ಟಮ್ ಅಲ್ಲಿ ಏನಾಗಿದೆ, ಮೂರನೇ ಒಂದು ಅಂಶ, ಒಂದ್ ಥರ್ಡ್ ಮಾತ್ರ ಈ UGC ಪೇಯ್ಡ್ ಟೀಚರ್ಸ್ ಇರೋದು ಹೆಚ್ಚಿನ ಕಾಲೇಜ್ ಅಲ್ಲಿ. ಮೂರನೇ ಎರಡು ಭಾಗ ಎಲ್ಲ ನಮ್ಮ ಅತಿಥಿ ಉಪನ್ಯಾಸಕರು ಅಂದ್ರೆ ಯಂಗ್ಸ್ಟರ್ಸ್ ಇರುವಂತದ್ದು. ಅದರಲ್ಲಿ ಅವ್ರಿಗೆ 2-3 ವರ್ಷ ಸರ್ವಿಸ್ ಆಗಿದ್ರೆ ಅವ್ರನ್ನ ವ್ಯಾಲ್ಯೂಯೇಷನ್ ನಾವು ಉಪಯೋಗಿಸಿಕೊಳ್ತೇವೆ. ಯಾಕಂದ್ರೆ ನಾವು ಮೂರು ರೀತಿಯ ಜನ ಕಾಣ್ತೇವೆ. ಒಂದು ಡಿಜಿಟಲ್ ಏಲಿಯನ್ ಅಂತ ಕರೀತೇನೆ ಅವರಿಗೆ, ಕಂಪ್ಯೂಟರ್ ನೋಡಿದ ಕೂಡಲೇ ಅವರಿಗೆ ವಾಕರಿಗೆ ಬರುವಂತದ್ದು, 1947 ಮೊದಲು ಹುಟ್ಟಿದವರು ತುಂಬಾ. ಇನ್ನೊಂದು ಕ್ಯಾಟಗರಿ, ಒಂದು 1958-60 ನಂತರ ಹುಟ್ಟಿದವರು, ಈಗ ನಾವೆಲ್ಲ ಇದ್ರೆ ಡಿಜಿಟಲ್ ಇಮಿಗ್ರೆಂಟ್ ಅಂತ ಹೇಳ್ತೇವೆ ನಾವು. ನಿರ್ವಿದ್ಯ ಏನು ಉಪಾಯ ಇಲ್ಲ, ಅನಿವಾರ್ಯ ಅಂತ ಆದ್ರೆ ಅಯ್ಯೋ ಕಷ್ಟಪಟ್ಟು ಶಪಿಸಿ ಶಪಿಸಿ ಇದ್ರ ಒಂದು ಪ್ರೀತಿ ಮಾಡ್ತೇವೆ ನಾವು. ಅದು ನಿಜವಾದ ಪ್ರೀತಿ ಅಲ್ಲ. 1980 ನಂತರ ಹುಟ್ಟಿದವರು, ಈಗ ನನ್ನ ಮಗಳಿಗೆ ನಾನು ಹೋಲಿಸಿದ್ರೆ, ಅವರಿಗೆಲ್ಲ ನಾವು ಡಿಜಿಟಲ್ ನೇಟಿವ್ಸ್ ಅಂತ ಹೇಳ್ತೇವೆ. ಈಗೆಲ್ಲ ವಿದ್ಯಾರ್ಥಿಗಳು ಡಿಜಿಟಲ್ ನೇಟಿವ್ಸ್, ಯಾಕಂದ್ರೆ ಅವರು ಬಹಳ ಖುಷಿ ಪಡ್ತಾರೆ ಅವ್ರಿಗೆ ಆನ್ಲೈನ್ ಅಲ್ಲಿ ಅಥವಾ ಇಂಥ ಪರೀಕ್ಷೆ ಬರೀಲಿಕ್ಕೆ. ಅದ ಕಾರಣ ವಿದ್ಯಾರ್ಥಿಗಳಿಂದ ಸಮಸ್ಯೆ ಆಗೋದಿಲ್ಲ, ಬಟ್ ಏನಂದ್ರೆ ಹಳ್ಳಿಯಲ್ಲಿ ಇರುವವರು ಬಡ ವಿದ್ಯಾರ್ಥಿಗಳು ಅವರಿಗೆಲ್ಲ ಇದು ಸಿಗ್ತದ ಇಲ್ವಾ ಅಂತ. ಅಂತ ವಿದ್ಯಾರ್ಥಿಗಳಿಗೆ ನಾವು ಸಾಮಾಜಿಕ ಅಂತರ ಕಾಪಾಡಿ ಈ ಕನ್ವೆನ್ಷನಲ್ ಉಂಟಲ್ಲ ಸಾಂಪ್ರದಾಯಿಕ ಪರಿಸ್ಥಿತಿಯಲ್ಲೇ ಪರೀಕ್ಷೆ ನಡೆಸಿ ಒಟ್ಟು ಒಂದು ಹಂತದಲ್ಲಿ ಎರಡೂ ಮೆಥಡ್ ಅದು ಇದೆ ಇದು ಇದೆ ಅಂತ ಮಾಡ್ಕೊಂಡು ಈ ಸಲ ಒಂದು ನಿಭಾಯಿಸಬಹುದು ಅಂತ ಕಾಣ್ತದೆ.
ಈಗ ಪ್ರಾಥಮಿಕ ಶಾಲೆ ಹೈಸ್ಕೂಲಿನ ಮಕ್ಕಳಿಗೆ ಶಿಕ್ಷಣ ಸಚಿವರು ಹೇಳ್ತಾ ಇದ್ರು, ಈ ಸಲ ಪಠ್ಯಕ್ರಮ ಮಾಡುವಾಗ ಸ್ವಲ್ಪ ಕಡಿಮೆ ಮಾಡಿ ಮತ್ತೆ ಅದರಲ್ಲಿ ಕಡ್ಡಾಯವಾಗಿ COVID-19 ಬಗ್ಗೆ ಒಂದು ಪಾಠ ಇಡಿ ಅಂತ. ಇದೊಂದು ತುಂಬಾ ಹೊಸ ವಿಷಯ ಅಲ್ಲ
ಈಗ ವಿಷಯ ಅಂತ ಹೇಳಿದ್ರೆ ಮೇಡಮ್, ಇಲ್ಲಿ ಈ ನಾವು ಯಾವಾಗ್ಲೂ ಹೇಳ್ತೇವೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ. ನಾವು ಎಲ್ಲ ಆಪತ್ಕಾಲ ಬಂದಾಗ ನಾವು ಎಚ್ಚರಗೊಳ್ಳುವಂತದ್ದು ಅಲ್ಲ. ಎಲ್ಲಾ ಮಕ್ಕಳ ಮನಸ್ಥಿತಿ ಇರಬೇಕು ಅಂತ ಹೇಳಿದ್ರೆ ನಾವು ಮೊದ್ಲು ಹೇಳ್ತೇವೆ ಕೈ ಕೆಸರಾದ್ರೆ ಬಾಯಿ ಮೊಸರು, ಕಷ್ಟಪಡದೆ ಏನಾಗುದಿಲ್ಲ, ದೇರ್ ಇಸ್ ನೋ ಫ್ರೀ ಲಂಚ್ ಇನ್ ದಿಸ್ ವರ್ಲ್ಡ್, ಇಂಥದೆಲ್ಲ ವ್ಯಾಲ್ಯೂಸ್ ನಾವು ತಿಳಿಸ್ತಾ ಬಂದೆ ನಮ್ಮ ಕಾಲದಲ್ಲಿ. ಈಗ ಮಕ್ಕಳಿಗೆ ಏನಾಗಿದೆ, ಏನಿಲ್ಲ ಎಲ್ಲವೂ ಸಿಗುತ್ತೆ ಅಂತ, ಆನ್ಲೈನ್ ಸಿಗುತ್ತೆ, ಆರ್ಡರ್ ಮಾಡಿದ ಕೂಡಲೇ ಬರುತ್ತೆ, ಅದು ಪಿಜ್ಜಾ ಇರಬಹುದು ಯಾವ್ದಿರಬಹುದು ಅಂತ. ಅಂದ್ರೆ ಎಲ್ಲವನ್ನು ಹಗುರವಾಗಿ ತೆಗೆದುಕೊಳ್ಳುವಂತ ಒಂದು ಮನಸ್ಥಿತಿ ಇದೆ, ಅದರಿಂದ ಹೊರಡೆ ಬರಬೇಕಾಗತ್ತೆ. ಯಾವುದು ನಾವು ನೆನೆಸಿದಾಗ ಆಗುದಿಲ್ಲ. ಈ ಕೊರೋನಾ ಅಂತ ಹೇಳೋದು ಏನು, ಯಾವ ರೀತಿಯಲ್ಲಿ ನಮಗೆ ಹೊಸ ಪಾಠ ಕಲಿಸಿದೆ, ಇದಕ್ಕೆ ನಾವು ಮುಂದಿನ ಭವಿಷ್ಯದಲ್ಲಿ ಯಾವ ರೀತಿಯಲ್ಲಿ ಸನ್ನದ್ಧರಾಗಬೇಕು, ಅದಕ್ಕೆ ಯಾವ ರೀತಿಯ ಪೂರ್ವ ತಯಾರಿ, ವಿಶೇಷವಾಗಿ ನಮ್ಮ ಮನಸ್ಥಿತಿಯನ್ನು ಹೇಗೆ ಬದಲಾಯಿಸಿಕೊಳ್ಳಬೇಕು ಅಂತ ಹೇಳುವಂತದ್ದು ಪ್ರತಿ ಮಗು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ನಾವೇನೆಲ್ಲ ಮಾಡಬೇಕು, ಈ ನಮ್ಮ ಸೇಫ್ಟಿ ಹೇಳ್ತೇವೆ, ಹೆಲ್ತ್ ಹೇಳ್ತೇವೆ, ಹೈಜಿನ್ ಹೇಳ್ತೇವೆ, ಆರೋಗ್ಯ, ಇದರತ್ತ ಎಲ್ಲ ನಾವು ಗಮನ ಹರಿಸಿದ್ರೆ ಇದಾಗಬಹುದು. ಹಾಗೆ ನಮಗೆ ಪ್ರಧಾನಮಂತ್ರಿ ಮೋದಿಜಿಯವರು ಹೇಳಿದಾಗೆ ಜೀವ ಇದ್ರೆ ಜೀವನ, ಪ್ರತಿಯೊಂದು ಮಗು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ನಮ್ಮ ಜೀವ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬರೋದು ಹೇಗೆ, ದುಶ್ಚಟಗಳಿಂದ ದೂರ ಇರೋದು ಹೇಗೆ, ನಮ್ಮ ಇಮ್ಯುನಿಟಿಯನ್ನು ಗಟ್ಟಿ ಮಾಡಿಕೊಳ್ಳೋದು ಹೇಗೆ, ಇದರ ಬಗ್ಗೆ ಈ ಪಾಠದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಬಹಳ ಮುಖ್ಯದ್ದು. ಅದು ಸರ್ಕಾರದ ನಿರ್ಣಯ, ಅದು ಶ್ಲಾಘನೀಯ, ಅದು ಸ್ವಾಗತಾರ್ಹ. ಹಾಗೆ ನಾವು ಕೂಡ ಏನು ಹೈಯರ್ ಇದಕ್ಕೆ ಬರುವಾಗ ಇದೇ ರೀತಿ ಯೋಚನೆ ಮಾಡ್ತೇವೆ, ಪಠ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ನೋಡ್ತೇವೆ ನಾವು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್
ಕರೆಕ್ಟ್, ಅದಕ್ಕೆ ತುಂಬಾ ಅದು ಇದೆ ಅಂತಲ್ಲ, ಕಾಯಿಲೆ ಅಂತಲ್ಲ, ಎನಿಥಿಂಗ್
ಅಂತಲ್ಲ, ಯಾವ್ದಾಗಬಹುದು ಅದು, ಅದು ನೆರೆ ಬರಬಹುದು ಮತ್ತೆ ಫ್ಲಡ್ ಹೇಳ್ತೇವೆ ನಾವು, ಅದಿರಬಹುದು, ಭೂಕಂಪ ಆಗಬಹುದು ಅಥವಾ ಬೆಂಕಿ ಹತ್ತಿಕೊಳ್ಳಬಹುದು,
ಮತ್ತೆ ಈಗ ಖಂಡಿತ ಬರಬಹುದಾದ ಆರ್ಥಿಕ ಕುಸಿತ ಸೇರಿದ ಹಾಗೆ
ಖಂಡಿತ ಅದಕ್ಕೆ ಕೂಡ.
ಸರಿ, ಈಗ ನನಗೆ ಯಾವಾಗ ಯೂನಿವರ್ಸಿಟಿ ಅಂದಾಗ ಪಾಠದ ಜೊತೆಗೆ ಆಟ, ನಮ್ಮ ಸ್ಪೋರ್ಟ್ಸ್ ಮೀಟ್ಗಳು, ಮತ್ತೆ ನಮ್ಮ ಸೆಮಿನಾರ್ಗಳು, ಫೆಸ್ಟಿವಲ್ಸ್, ಕಾಲೇಜ್ ಫೆಸ್ಟಿವಲ್ಸ್ ಎಲ್ಲ ಹೇಗೆ ನಡೆಯುವುದು ಅಂತ ಒಂದು ಆತಂಕ.
ಖಂಡಿತ, ಈಗ ನೋಡಿ ಈ ಕೊರೋನಾ ಇದು ಬಂದ ನಂತರ ಮೇಡಮ್ ಈ ಕಾನ್ಫರೆನ್ಸ್, ಸೆಮಿನಾರ್ಸ್ ಎಲ್ಲ ಆಗ್ತದೆ, ವೆಬಿನಾರ್ ಅಂತ ಮಾಡ್ತಾರೆ ಆನ್ಲೈನ್. ಈಗ ಮೈಕ್ರೋಸಾಫ್ಟ್ ಅವ್ರದ್ದು ಟೀಮ್ ಅಂತ ಒಂದಿದೆ, ಗೂಗಲ್ ಮೀಟ್ ಅಂತ ಇದೆ, ಆಮೇಲೆ ಜೂಮ್ ಆಪ್ ಇದೆ. ಇದರ ಮೂಲಕ ನಾನು ಕೂಡ ಈಗ ಮಿನಿಸ್ಟರ್ ಹತ್ರ ಮಾತಾಡಿದ್ದು, ಅದರಲ್ಲಿ ನಮ್ದೊಂದು 7-8 ಮೀಟಿಂಗ್ ಆಯ್ತು ಈ ವಾರದಲ್ಲಿ, ಇದರ ಮೂಲಕ ಆಗತ್ತೆ. ಇದೊಂದು ಆನ್ಲೈನ್, ಇದು ವೆಬ್ನ ಮೂಲಕ ಆಗುವಂತದ್ದು. ಇಂಥದ್ದು ಸ್ವಲ್ಪ ಸಂಖ್ಯೆ ಜಾಸ್ತಿ ಆಗಬಹುದು. ಮತ್ತೆ ನಿವೃತ್ತಿ ಇಲ್ಲ ಅಂತ ಹೇಳಿದ್ರೆ ಮೊದಲಿನ ಮೆಥಡ್ ಅಲ್ಲಿ ಕೂತ್ಕೊಂಡು ಮಾಡುವಂತದ್ದು, ಅದು ಇದ್ರೂ ಕೂಡ ನಾವು ಸಾಮಾಜಿಕ ಅಂತರ ಕಾಪಾಡಬೇಕು. ಮತ್ತೆ ಒಂದು ವರ್ಷದ ಮಟ್ಟಿಗೆ ಸ್ವಲ್ಪ ಇದು ಬ್ಯಾಕ್ ಟು ದ ಬ್ಯಾಕ್ ಬರ್ನರ್ ಹೇಳ್ತೇವೆ ನಾವು, ಸ್ವಲ್ಪ ಹಿಂದ್ಗಡೆಗೆ ಸರಿತದೆ, ಯಾಕಂದ್ರೆ ಪರಿಸ್ಥಿತಿ ಇದಕ್ಕೆ ಬರಬೇಕಾಗತ್ತೆ. ಹತ್ತೊಟ್ಟಿಗೆ ಬರೋ ತನಕ ಸ್ವಲ್ಪ ಆನ್ಲೈನ್ ಅಲ್ಲಿ ಮೀಟಿಂಗು, ಕಾನ್ಫರೆನ್ಸ್, ಸೆಮಿನಾರ್ಸ್ ಎಲ್ಲ ಆಗಬಹುದು. ಅದಾದ ನಂತರ ಪರಿಸ್ಥಿತಿ ಸುಧಾರಿಸಿದ ನಂತರ ಇದು ಮಾಡಬಹುದು. ಹಾಗೆ ದೊಡ್ಡ ಏಟು ಬರೋದು ನಮಗೆ ಇದಕ್ಕೆ, ನಿನ್ನೆ ಡಾಕ್ಟರ್ ಮೋಹನ್ ಆಳ್ವರ್ ನನಗೆ ಹೇಳ್ತಾ ಇದ್ರು, ಈ ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಮೇಲೆ ಆಟೋಟ ಸ್ಪರ್ಧೆಗಳು, ಸ್ಪೋರ್ಟ್ಸ್ನ ಚಟುವಟಿಕೆಗಳು ನಮ್ಮ ಕಾಲೇಜಲ್ಲಿ ಎಲ್ಲ ಆಗ್ತಿತ್ತು, ಒಳ್ಳೆ ಹೆಸರು ತಂದಿದ್ದೇವೆ ನಾವು ವಿಶ್ವವಿದ್ಯಾನಿಲಯಕ್ಕೆ ಮತ್ತೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ. ಬಟ್ ಇಂಥದಕ್ಕೆ ಖಂಡಿತ ಹಿನ್ನಡೆ ಉಂಟಾಗ್ತದೆ, ಯಾಕಂದ್ರೆ ಈ COVID-19 ಪ್ರೋಟೋಕಾಲ್ ಅಂತ ಹೇಳ್ತೇವೆ, ಅದನ್ನು ಮೇಂಟೈನ್ ಮಾಡಬೇಕಾದ್ರೆ ನಾವು ಅಂತರ ಕಾಪಾಡಬೇಕು. ಸ್ಪೋರ್ಟ್ಸ್ ಅಲ್ಲಿ ಕೆಲವು ಸ್ಪೋರ್ಟ್ಸ್ ಅಲ್ಲಿ ಅಂತರ ಕಾಪಾಡ್ಲಿಕ್ಕೆ ಆಗೋದಿಲ್ಲ, ಅಂತ ಸ್ಪೋರ್ಟ್ಸ್ ಅನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಸದ್ಯ ಸಮಯಕ್ಕೆ, ಒಂದು 6 ತಿಂಗಳಿಗಾದ್ರೂ ಹಾಗೆ ಸ್ವಲ್ಪ ಹಿನ್ನಡೆ ಆಗಬಹುದು.
ಹಾಗಾಗಿ ಈಗ ಸಿದ್ಧತೆ ಎಲ್ಲ ಲೆವೆಲ್ಗಳಲ್ಲಿ ಕೂಡ ಆಗ್ಬೋದು. ಸಚಿವರ ಸಭೆಗಳಲ್ಲಿ ಎಲ್ಲ ಚರ್ಚೆ ಆಗಿ ಇದು ಅವರಿಗೂ ಗೊತ್ತಿಲ್ಲ ಅಲ್ಲ ಸರ್, ಯಾವಾಗ
ಅನಿಶ್ಚಿತತೆ ಇದೆ, ಯಾವಾಗ ಲಿಫ್ಟ್ ಆಗ್ತದೆ ಅಂದ್ರೆ 17 ಅಂತ ಹೇಳ್ತಾರೆ, ಇನ್ನು ಕೆಲವರು ಹೇಳ್ತಾರೆ 17ಕ್ಕೆ ಆಗುದಿಲ್ಲ, May 31 ಪ್ರಶ್ನೆ ಇಲ್ಲ ಅಂತ. ಇದು ಲಿಫ್ಟ್ ಆದ್ರೆ ಮಾತ್ರ ಸಾಲದು, ಬಸ್ ಸಂಚಾರ ವ್ಯವಸ್ಥೆ ಆಗಬೇಕು, ನಿರ್ಭೀತರಾಗಿ ಓಡಾಡುವಾಗೆ ಆಗಬೇಕು. ಈ ಭಯಭೀತರಾಗಿ ಓಡಾಡಿದ್ರೆ ಕಲೀಲಿಕ್ಕೂ ಆಗೋದಿಲ್ಲ, ಕಲ್ತದು ತಲೆ ಒಳಗಡೆ ಇರೋದಿಲ್ಲ, ಒಂದು ಭಯ ಆವರಿಸಿಕೊಂಡಿರ್ತದೆ. ಈ ಸಮಸ್ಯೆಯಿಂದ ಮಕ್ಕಳದು ಕಲಿಕೆ ಕುಂಠಿತ ಆಗತ್ತೆ. ಆದ ಕಾರಣ ಯಾರಿಗೂ ಧೈರ್ಯವಾಗಿ ಹೇಳಲಿಕ್ಕೆ ಆಗಲ್ಲ. ಕೆಲವರು ಹೇಳ್ತಾರೆ ಜೂನ್ ಜುಲೈ ಅಲ್ಲಿ ಇನ್ನೂ ಸಂಖ್ಯೆ ಜಾಸ್ತಿ ಆಗತ್ತೆ, ಜಾಗ್ರತೆ ಇರಬೇಕು. ಇನ್ನೂ ಕೆಲವು ಹೋದ್ರೆ ಭವಿಷ್ಯ ಹೇಳಿದಾಗ ಹೇಳ್ತಾರೆ December 31 ಉಂಟು, ಇನ್ನು ಕೆಲವರು ಹೇಳ್ತಾರೆ 2021 ಉಂಟು. ನಾನು ಹೇಳುವಂತದ್ದು ಏನಂತ ಹೇಳಿದ್ರೆ, ನನಗೆ ಕಾಣುವಂತದ್ದು ಈ ವ್ಯಾಕ್ಸಿನ್ ಮತ್ತೆ ಅದಕ್ಕೆ ಔಷಧಿ ಕಂಡು ಹಿಡುಕುವ ಹೊರಗೆ ನಮ್ಗೆ ಈ ಅನಿಸ್ತದೆ ಮುಂದುವರಿಸುತ್ತದೆ. ಯಾಕಂದ್ರೆ ಆಗ ಪ್ಲೇಗ್ ಟೈಮ್ ಅಲ್ಲಿ ಹೀಗೆ ಇತ್ತು, ಆಮೇಲೆ 1918 ಸ್ಪ್ಯಾನಿಶ್ ಫ್ಲೂ ಬರುವಾಗ್ಲೂ ಒಂದು ವರ್ಷ ಹೀಗೆ ಇತ್ತಂತೆ. ತುಂಬಾ ಜನ ಸತ್ರು ಭಯಭೀತರಾಗಿದ್ರು ವ್ಯಾಕ್ಸಿನ್ ಬರುವ ತನಕ.
ಕೊನೆಗೆ ಸಂದರ್ಶನ ಮುಗಿಸುವ ಮುಂಚೆ ಎರಡು ಪ್ರಶ್ನೆ ಕೇಳ್ತೇನೆ ನಾನು ನಿಮ್ಗೆ. ಒಂದು, ಸ್ವತಃ ಒಬ್ಬ ವೈಸ್ ಚಾನ್ಸಲರ್ ಆಗಿ ಎಷ್ಟೆಲ್ಲ ಪ್ಲಾನ್ ಗಳಿದ್ವಲ್ಲ ತಮ್ಗೆ, ಏನೇನೆಲ್ಲ ಮಾಡಬೇಕು ಅಂತ ಸದ್ಯಕ್ಕೆ ಏನ್ ಅನ್ನಿಸ್ತದೆ? ಮತ್ತೆ ಮುಂದೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಎಲ್ಲ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಮೊದಲನೇದು ನಿಮ್ಗೆ ವೈಸ್ ಚಾನ್ಸಲರ್ ಆಗಿ ತಮ್ಗೆ ಏನಂತ.
ಯಾಕಂದ್ರೆ ನಾನು ಈ COVID-19 ಬರುವ ಮೊದಲು ವೈಸ್ ಚಾನ್ಸಲರ್ ಆದವ.
ಹೌದು,
ಕೋವಿಡ್ ಬಂದ ನಂತರ ಮನೆಯಲ್ಲಿ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ 45 ಇರುವಂತದ್ದು.
ಮನೆಯಲ್ಲೇ ಇದ್ರಲ್ಲ ಸರ್?
ಮನೆಯಲ್ಲೇ ಇರ್ಬೇಕು, ಯಾಕಂದ್ರೆ ನನಗೆ ಗವರ್ನರ್ ಇನ್ಸ್ಟ್ರಕ್ಷನ್ ಇದೆ ಮನೆ ಬಿಟ್ಟು ಹೋಗಬಾರದು ಅಂತ. ಮನೆಯಲ್ಲಿ ನಾವು ಅದೇ ಹೇಳಿದ್ದೆ, ಆನ್ಲೈನ್ ಅಲ್ಲಿ ಎಲ್ಲ ಮಾತಾಡುದು, ಫೋನ್ ಅಲ್ಲಿ ಇದು ಮಾಡುದೆಲ್ಲ ಮಾಡ್ತಾ ಇದ್ದೇವೆ, ನಾವು ಆಕ್ಟಿವಿಟಿಯಲ್ಲಿ ಇದ್ದೇವೆ. ಬಟ್ ಆದ್ರೂ ನಾವು ಆ ಕಡೆ ಈ ಕಡೆ ಹೋಗಿ ಭಾಷಣ ಮಾಡ್ಕೊಂಡು ಬಹಳ ಬಿಸಿ ಎಲ್ಲ ಇದ್ದ ಲೈಫ್ ಏಕದಮ್ಮ ಮನೆಯಲ್ಲಿ ಬರುವಾಗ ನಾನೇನ್ ಮಾಡ್ಕೊಂಡೆ ಅಂತ ಹೇಳಿದ್ರೆ, ನಂದು ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ಸ್ವಲ್ಪ ಬಂಗ್ಲೆಯಲ್ಲಿ ನನಗೆ ಜಾಗ ಇದೆ ಅಲ್ಲಿ, ಇದರಲ್ಲಿ ನಂದು ವ್ಯಾಯಾಮ ಎಲ್ಲ ಶುರು ಮಾಡಿದೆ, ವಾಕಿಂಗ್ ಸ್ವಲ್ಪ ಜಾಸ್ತಿ ಮಾಡಿದೆ, ಜಿಮ್ ಟ್ರೈನರ್ ಬಂದು ಜಿಮ್ನ ಸ್ವಲ್ಪ ಹೇಳಿಕೊಟ್ರು, ನಾವು ತುಂಬಾ ಗಟ್ಟಿ ಆಗ್ಬೇಕು ಅಂತ ಹೇಳುವಂತದ್ದು. ಮತ್ತೆ ಮನೆಯಲ್ಲಿಯೇ ಊಟ, ಹೆಂಡತಿ ಕೈಯಿಂದಲೇ ಆಗುವಂತದ್ದು ಊಟ, ಸ್ವಲ್ಪ ಕ್ರಮಬದ್ಧವಾಗಿ ಸರಿಯಾದ ವೇಳೆಯಲ್ಲಿ ಆಹಾರ ತೆಕೊಳ್ಳುವಂತದ್ದು, ಮತ್ತೆ ನಿದ್ದೆ ಒಂದು ಕನಿಷ್ಠ 8 ಚೆನ್ನಾಗಿ ಮಾಡುವಂತದ್ದು ಬಂತು. ಸೊ ಹೀಗೆ ಅದರ ಜೊತೆಗೆ ನನಗೆ ಬಾಲ್ಯದಲ್ಲಿ ಯಾವ್ದೆಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದನ್ನು ಮಾಡ್ಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ, ನನಗೆ ಒಂದು ನಾಯಿ ಬಂತು ನಮ್ಮಲ್ಲಿ, ಆ ನಾಯಿ ಜೊತೆಗೆ ಆಟ ಆಡುವಂತದ್ದು, ಸುಮ್ಮನೆ ಮರದಡಿಯಲ್ಲಿ ಕೂತುಕೊಂಡು ಪ್ರಕೃತಿಯನ್ನು ವೀಕ್ಷಿಸುವಂತದ್ದು, ನಾನು ಏನು ಇಲ್ಲ ಒಂದು ಧೂಳಿನ ಕಣ ಅಂತ ಆಗುವಂತ ಒಂದು ಹ್ಯುಮಿಲಿಟಿ ಬರ್ತದಲ್ಲ, ಆ ಅನುಭವ ಆಯ್ತು. ಆಮೇಲೆ ಇಡೀ ನಾವೊಂದು ಸ್ಪಿರಿಚುವಲ್ ಥಿಂಕಿಂಗ್ ಮಾಡಿದಾಗ ಆಧ್ಯಾತ್ಮಿಕ ನೆಲೆಯಲ್ಲಿ ಮನುಷ್ಯ ಏನು ಇಲ್ಲ ಕಣ್ಣಿಗೆ ಕಾಣದ ಒಂದು COVID-19 ಅಂತ ಹೇಳುವಂತ ಈ ವೈರಸ್, ಅಮೆರಿಕ ಅಂತ ಅಂತ ಬಲಿಷ್ಠವಾದ ರಾಷ್ಟ್ರಗಳನ್ನು ಏನೇನೋ ಯೋಚನೆ ಮಾಡಿದ ಜನಗಳನ್ನು ತಲ್ಲಣಗೊಳಿಸಿದೆ. ಆಗುವಾಗ ಯಾವುದು ಪರ್ಮನೆಂಟ್ ಇಲ್ಲ, ಯಾವುದು ಶಾಶ್ವತ ಇಲ್ಲ, ಏನಂತಾರೆ ನಾವು ಧೈರ್ಯವಂತರಾಗಬೇಕು, ಬದುಕಿದ್ದ ಸಮಯ ಧೈರ್ಯವಂತರಾಗಿರ್ಬೇಕು ಅಂತ ಹೇಳುವಂತದ್ದು. ಎದ್ರಿ ಎದ್ರಿ ಸಾಯುವುದಕ್ಕಿಂತ ಪೂರ್ವ ತಯಾರಿ ಮುಖ್ಯ, ಮನಸ್ಥಿತಿಯ ಬದಲಾವಣೆ ಮುಖ್ಯ ಅಂತ ಹೇಳೋದನ್ನು ಕಂಡುಕೊಂಡೆ. ಹಾಗೆ ಕೆಲವು ಹೊಸ ಹೊಸ ಅಡುಗೆ ಮಾಡ್ಲಿ ಕಲಿತೆ.
ಅಡುಗೆ ಈಗ ನಾನು ವೈಸ್ ಚಾನ್ಸಲರ್ ಕಡೆ ಒಂದು ರೆಸಿಪಿ ಕೇಳುದ,
ಮೈಸೂರು ಪಾಕ್ ಮಾಡ್ಲಿ ಕಲಿತೆ ನಾನು. ಆಮೇಲೆ ಕಾಯಿ ಹೋಳಿಗೆ ಅಂತ ತೆಂಗಿನಕಾಯಿದು ಹೋಳಿಗೆ ಮಾಡುವಂತದ್ದು ಅದೆಲ್ಲ, ಯಾಕಂದ್ರೆ ನಾನು ಸ್ವೀಟ್ ತಿನ್ನುದಿಲ್ಲ, ಆದ್ರೂ ಇದೆಲ್ಲ ಕಲೆಯನ್ನು ಸಂಪಾದಿಸುವಂತ ಮನೆಯಲ್ಲಿ ಕೂತ್ಕೊಂಡು ಆ ರೀತಿಯಲ್ಲಿ. ಮತ್ತೆ ಹೆಂಡತಿ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಇಂಪ್ರೂವ್ ಆಯ್ತು, ಇದು ಜಾಸ್ತಿ ಇತ್ತು. ಹೌದು, ಯಾಕಂದ್ರೆ ಈ ರೀತಿಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡೆ ನಾವು, ಮತ್ತೆ ಪರಿಸ್ಥಿತಿ ಅರ್ಥ ಆಯ್ತು. ಆ ರೀತಿಯಲ್ಲಿ ನನಗೆ ಈ COVID-19 ಅಂತ ಹೇಳುವಂತದ್ದು ಒಂದು ತೊಂದರೆ ಆಗೋದನ್ನು ನಾನು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಕನ್ವರ್ಟ್ ವೇಸ್ಟ್ ಇಂಟು ವೆಲ್ತ್ ಅಂತ ಹೇಳ್ತೇವೆ, ಆ ರೀತಿಯಲ್ಲಿ ಯೋಚನೆ ಮಾಡಿದೆ. ಆ ರೀತಿಯಲ್ಲಿ ನನಗೆ ತುಂಬಾ ಇದಾಯ್ತು. ಸೊ ವಿದ್ಯಾರ್ಥಿಗಳು ಅದನ್ನೇ ಹೇಳುವಂತದ್ದು, ನೀವು ಶಪಿಸಿಕೊಂಡು ಮನೇಲಿ ಇರಬೇಡಿ, ಹೊಸತನ ಯೋಚನೆ ಮಾಡಿ, ಹೊಸರ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಒಳಗಡೆ ಒಂದು ಆತ್ಮಶೋಧನೆ ಮಾಡಿಕೊಳ್ಳಿಕ್ಕೆ ಒಂದು ದೈವದತ್ತವಾಗಿ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ ಒಂದು ಅವಕಾಶ. ಇದರಲ್ಲಿ ನಿಮ್ಮ ಹಾಬೀಸ್ ಏನಾದ್ರೂ ಇಲ್ಲದೆ ಹಾಬೀಸ್ ಮಾಡಿ ಓದಿ ಬರೀರಿ. ಉದಾಹರಣೆಗೆ ನಾವು ಕಾಮರ್ಸ್ ಎಲ್ಲ ಓದು ಬಿಟ್ಟಿಗೆ ಇತಿಹಾಸ ಓದ್ಲಿಕ್ಕೆ ಶುರು ಮಾಡಿದೆ ಈ ರಜೆಯಲ್ಲಿ. ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸ ಏನು, ಟಿಪ್ಪಿನೇನು, ಅದೇನು ಇದೇನು ಎಲ್ಲ ಹೇಳುವಂತದ್ದು, ಅದು ನಮಗೆ ಹೊಸ ರೀತಿಯ ಒಂದು ಆಸಕ್ತಿಯನ್ನು ಮೂಡಿಸಿತು. ನಮಗೆ ಇಷ್ಟರವರೆಗೆ ಓದ್ಲಿಕ್ಕೆ ಆಗ್ಲಿಲ್ಲ, ಅದು ಬಾಲ್ಯದಲ್ಲಿ ಓದಿದ್ದು ಮರ್ತು ಹೋಯ್ತು ಅಥವಾ ಸರಿಯಾಗಿ ಓದಿ ಅರ್ಥ ಮಾಡಿಕೊಳ್ಳಿಲ್ಲ ಅವತ್ತು, ಈಗ ಒಂದು ಅವಕಾಶ ಸಿಕ್ಕಿತ್ತು. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಮೆಚ್ಚಿದರೆ ಮರಣ ಸುಖ ಅಂತ ಹೇಳ್ತೇವೆ ನಾವು, ಹಾಗೆ ಯಾವುದು ಕೂಡ ಒಂದು ತೊಂದರೆ ಅಂತ ಆಗುದಿಲ್ಲ. ತೊಂದರೆಯನ್ನು ಕೂಡ ಸರಿಯಾಗಿ ನಾವು ನಿಭಾಯಿಸಿಕೊಂಡು ಹೋದ್ರೆ ಅದರಲ್ಲಿ ಕಲೀಲಿಕ್ಕೆ ಆಗ್ತದೆ ಅಂತ ಹಾಗೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಅವರು ಯಾವ ವಿದ್ಯಾರ್ಥಿ ಕೂಡ ಎದೆಗುಂದಬಾರದು, ಯಾಕಂದ್ರೆ ವಿಶ್ವವಿದ್ಯಾನಿಲಯ ಆಗ್ಲಿ, ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾದೃಷ್ಟಿ ಮತ್ತೆ ಅವರ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಏನೆಲ್ಲ ಒಂದು ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ಬೇಕೋ ಅದನ್ನು ಕೈಗೊಳ್ತಾರೆ ಅಂತ ಹೇಳುವ ವಿಶ್ವಾಸ ನನಗಿದೆ. ಖಂಡಿತ ಮುಂದೆ ಅವರದ್ದು ಭವಿಷ್ಯ ಚೆನ್ನಾಗಿರುತ್ತೆ, ಏನು ಸಮಸ್ಯೆ ಇಲ್ಲ. ಆದ್ರೆ ಬದಲಾವಣೆ ಅನಿವಾರ್ಯ, ಮತ್ತೆ ಕಲಿಕೆ ಅಂತ ಹೇಳುವಂತದ್ದು ಜೀವನ ಪರ್ಯಂತ ನಡೆಯುವ ನಿರಂತರ ಪ್ರಕ್ರಿಯೆ, ಇದಕ್ಕೆ ನಾವು ಒಗ್ಗಿಕೊಳ್ಳಬೇಕು ಇತ್ತ ಉಂಟಾ ಇಲ್ವಾ ಅಂತ ಹೇಳುವಂತದ್ದು ಎರಡನೇ ಪ್ರಶ್ನೆ.
ಬಹಳ ಚಂದ ಮಾತಾಡಿದ್ರಿ.
ಕೇಳುಗರಿಗೆ ಕೂಡ ಮಂಗಳೂರು ವಿಶ್ವವಿದ್ಯಾಲಯದ ಶುಭಾಶಯಗಳೊಂದಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ನಮಸ್ಕಾರ ಸರ್.